This is what it means to live totally dependent on God.
ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದರ ಅರ್ಥ ಇದೇ ಆಗಿದೆ.
See now for example the story of Abraham.
ಉದಾಹರಣೆಗೆ ಅಬ್ರಹಾಮನ ಕಥೆಯನ್ನ ನೋಡ್ರಿ ಇಲ್ಲಿ.
In Romans chapter 4 we are told about Abraham's getting a child.
ರೋಮನ್ 4ನೇ ಅಧ್ಯಾಯದಲ್ಲಿ ನಮಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಅಬ್ರಹಾಮನು ಮಗುವನ್ನ ಹೊಂದಿಕೊಳ್ಳುವಂತಹ ವಿಷಯವಾಗಿ.
That's a mark of faith. You know, Romans 4 is the great chapter.
ಇದು ನಂಬಿಕೆಯ ಗುರುತಾಗಿದೆ. ರೋಮಾ 4ನೇ ಅಧ್ಯಾಯವು ಬಹಳ ಅದ್ಭುತವಾದಂತಹ ಅಧ್ಯಾಯ.
On justification by faith, and he is trying to prove that
ನಂಬಿಕೆಯಿಂದ ನೀತೀಕರಿಸಲ್ಪಡುವುದು, ಅಲ್ಲಿ ರುಜುವಾತು ಪಡಿಸಲು ಪ್ರಯತ್ನಿಸುತ್ತಿರುವುದು ಏನಪ್ಪಾ ಅಂದ್ರೆ,
justification that is being declared righteous before God is by faith and not by words.
ದೇವರ ಮುಂದೆ ನೀತಿವಂತನೆಂದು ಪ್ರಕಟಪಡಿಸುವಂತದ್ದೇ ನೀತೀಕರಿಸಲ್ಪಡುವುದಾಗಿದೆ, ಅದು ನಂಬಿಕೆಯಿಂದ, ನಾವು ಮಾಡುವಂತ ಕಾರ್ಯದಿಂದ ಅಲ್ಲ.
In other words, in total dependence upon God.
ಅದು ಮತ್ತೊಂದು ಕಡೆ ಹೇಳೋದಾದ್ರೆ ಅದು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡಿರುವುದರಿಂದ.
And it says here that God told Abraham,
ದೇವರು ಅಬ್ರಹಾಮನಿಗೆ ಈ ರೀತಿಯಾಗಿ ಹೇಳುತ್ತಾರೆ,
that he was going to be the father, verse 17, Romans 4:17.
ಅಬ್ರಹಾಮನು ಅಲ್ಲಿ ತಂದೆಯಾಗಲಿಕ್ಕಿರುತ್ತಾನೆ, ರೋಮಾ 4ನೇ ಅಧ್ಯಾಯ 17ನೇ ವಚನ.
It says those of our, first of all, verse 16, the last part.
ಮೊದಲನೇದಾಗಿ 16ನೇ ವಚನ ಕಡೆಯ ಭಾಗ ಈ ರೀತಿಯಾಗಿ ಹೇಳುತ್ತೆ,
those of us who are of the faith of Abraham, who is the father of us all.
ನಮ್ಮೆಲ್ಲರಿಗೆ ತಂದೆಯಾಗಿರುವ ಅಬ್ರಹಾಮನಲ್ಲಿದ್ದಂತ ನಂಬಿಕೆ ಉಳ್ಳವರಿಗೂ ಸಹ ಸ್ಥಿರವಾಗಿರುವುದು ಅಂತ.
He is not writing to the Israelites there, who for whom Abraham was a physical father. He is writing to the Romans.
ಈ ಪತ್ರಿಕೆಯು ಅಬ್ರಹಾಮನು ಏನು ದೈಹಿಕವಾಗಿ ಇಸ್ರಾಯೇಲರಿಗೆ ತಂದೆಯಾಗಿದ್ನಲ್ಲ, ಇಸ್ರಾಯೇಲರಿಗೆ ಬರೆಯುವಂತದ್ದಲ್ಲ ಇಲ್ಲಿ. ಇಲ್ಲಿ ರೋಮಾಪುರದವರಿಗೆ ಬರೆಯುವಂತ ಪತ್ರಿಕೆ ಇದು.
Who were not Jewish people. Gentiles like you and me.
ಅವರು ಯಹೂದ್ಯ ಜನರಲ್ಲ, ನನ್ನ ಹಾಗೆ ಮತ್ತು ನಿಮ್ಮ ಹಾಗೆ ಅನ್ಯರಾಗಿದ್ರು ಅವರು.
And he's saying Abraham is the father of us all, spiritually speaking.
ಇಲ್ಲಿ ಹೇಳುತ್ತೆ ನಮಗೆಲ್ಲರಿಗೂ ತಂದೆಯಾಗಿರುವ ಅಬ್ರಹಾಮನಿಗೆ ಅಂತ. ಅದು ಆತ್ಮಿಕವಾಗಿ ಮಾತನಾಡುವಂತದ್ದು.
He was an example to us of what faith really is.
ನಿಜವಾಗಿಯೂ ನಂಬಿಕೆ ಅಂತ ಅಂದ್ರೆ ಏನು ಅಂತ ಅಬ್ರಹಾಮನು ಅದಕ್ಕೆ ದೊಡ್ಡ ಮಾದರಿಯಾಗಿದ್ದನಿಲ್ಲಿ.
And he says, We are of the faith of Abraham.
ಇಲ್ಲಿ ಹೇಳಲ್ಪಟ್ಟಿದೆ ನಾವು ಅಬ್ರಹಾಮನ ನಂಬಿಕೆಗೆ ಸೇರಿದವರು ಅಂತ.
That's the closest to the faith of Jesus Christ.
ಅದು ಯೇಸು ಕ್ರಿಸ್ತನ ನಂಬಿಕೆಗೆ ಹತ್ತಿರವಾಗಿರುವಂತದ್ದು.
And as it is written, a father of many nations I made you in the presence of God.
ಇಲ್ಲಿ ಹೇಳಲ್ಪಟ್ಟಿದೆ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ದೇವರ ಸನ್ನಿಧಿಯಲ್ಲಿ ತಂದೆಯಾಗಿ ನೇಮಿಸಿದ್ದೇನೆ ಎಂದು ಬರೆದಿರುವ ಪ್ರಕಾರ.
Who gives life to the dead and calls into being that which does not exist.
ಸತ್ತವರಿಗೆ ಜೀವವನ್ನ ಕೊಡುವವನು, ಇನ್ನೂ ಸಂಭವಿಸಿಲ್ಲದ ಕಾರ್ಯವನ್ನ ದೇವರು ಮಾಡುವವನು ಆಗಿದ್ದಾನೆ.
So he believed. It says in verse 18.
ಇಂತಹ ದೇವರನ್ನು ಅಬ್ರಹಾಮನು ನಂಬಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. 18ನೇ ವಚನ ಈ ರೀತಿ ಹೇಳುತ್ತೆ,
ಇನ್ ಹೋಪ್ ಅಗೇನ್ಸ್ಟ್ ಹೋಪ್ ಹಿ ಬಿಲೀವ್ಡ್ ದಟ್ ಹಿ ವುಡ್ ಬಿಕಮ್ ದ ಫಾದರ್ ಆಫ್ ಮೆನಿ ನೇಷನ್ಸ್.
ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ತಂದೆಯಾಗಿರುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಆತನು ನಿರೀಕ್ಷಿಸಿ ನಂಬಿದನು.
ವರ್ಸ್ 19, ವಿದೌಟ್ ಬಿಕಮಿಂಗ್ ಫೇತ್ weak in faith.
19ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಅವನು ನಂಬಿಕೆಯಲ್ಲಿ ಕುಂದಿ ಹೋಗದೆ.
Look at what he contemplated. He looked at his own body as good as dead. Verse 19.
19ನೇ ವಚನ ನೋಡ್ರಿ, ಆತನು ಏನಂತ ಯೋಚಿಸಲಿಲ್ಲ ಅಂದ್ರೆ ಆತನು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಯೋಚಿಸಲಿಲ್ಲ.
Because he was 100 years old. He looked at Sarah's womb dead. He'd been married so many years, no children.
ಅಬ್ರಹಾಮನು 100 ವರ್ಷದವನಾಗಿದ್ದನು, ಆತನು ಸಾರಾಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಲಿಲ್ಲ, ಮತ್ತು ಅವರಿಗೆ ಮದುವೆಯಾಗಿ ಅನೇಕ ವರ್ಷಗಳಾಗಿತ್ತು, ಮಕ್ಕಳಾಗಿರಲಿಲ್ಲ.
Okay, so what did he do? You got to see very carefully what faith is here.
ಆತನು ಏನು ಮಾಡಿದ, ನೀವು ಬಹಳ ಜಾಗರೂಕತೆಯಿಂದ ನೋಡಬೇಕು ನಂಬಿಕೆ ಅಂದ್ರೆ ಏನು ಅಂತ. ಇಲ್ಲಿ
it's a beautiful expression of faith. We saw it in first example in Adam and Eve.
ಇಲ್ಲಿ ಸುಂದರವಾದ ನಂಬಿಕೆಯ ತೋರ್ಪಡಿಕೆಯನ್ನ ನೋಡ್ತೇವೆ. ಮೊದಲ ಉದಾಹರಣೆ ನಾವು ನೋಡಿಕೊಂಡಿದ್ದು ಆದಾಮ ಮತ್ತು ಹವಳದು.
ಯುನೋ ಟ್ರೈಂಗ್ ಟು ನೋ ಗುಡ್ ಅಂಡ್ ಈವಿಲ್ ವಿದೌಟ್ ಗಾಡ್ಸ್ ಹೆಲ್ಪ್, ವಿದೌಟ್ ದ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್.
ಅವರು ದೇವರ ಸಹಾಯವಿಲ್ಲದೆ ಮತ್ತು ಪವಿತ್ರಾತ್ಮನ ಒಂದು ಸಾಕ್ಷಿ ಇಲ್ಲದೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರಿಯಲು ಮುಂದಾದ್ರು.
ಅವರ್ ಸೆಲ್ಫ್ ಡಿಸೈಡಿಂಗ್ ವಾಟ್ ಇಸ್ ಗುಡ್ ಅಂಡ್ ಈವಿಲ್. That's the mark of a man without faith.
ಸ್ವತಃ ನಾವೇ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಕಂಡು ಹಿಡಿದುಕೊಳ್ಳುತ್ತೇವೆ ಅನ್ನುವುದು ನಂಬಿಕೆ ಇಲ್ಲದ ಮನುಷ್ಯನ ಗುರುತು.
Here's another example of faith. When God gave a promise.
ಇಲ್ಲಿ ಮತ್ತೊಂದು ನಂಬಿಕೆಯ ಉದಾಹರಣೆ ಇದೆ. ಮೊದಲು ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟಾಗ,
ಫಸ್ಟ್ ಆಫ್ ಆಲ್ ಹಿ ಲುಕ್ಡ್ ಅಟ್ ಹಿಸ್ ಓನ್ ಬಾಡಿ, ನೋ ಹೋಪ್ ಆಫ್ ಹ್ಯಾವಿಂಗ್ ಎ ಚೈಲ್ಡ್.
ಮೊದಲು ಆತನು ತನ್ನ ಸ್ವಂತ ದೇಹವನ್ನ ನೋಡಿಕೊಂಡನು, ಯಾವುದೇ ನಿರೀಕ್ಷೆ ಇಲ್ಲ ಅಲ್ಲಿ ಮಕ್ಕಳಾಗುವಂತದ್ದು.
ಹಿ ಲುಕ್ಡ್ ಅಟ್ ಸಾರಾಹ್'ಸ್ ವೂಮ್, ನೋ ಹೋಪ್ ಆಫ್ ಹ್ಯಾವಿಂಗ್ ಎ ಚೈಲ್ಡ್.
ನಂತರ ಆತನು ಸಾರಾಳ ಗರ್ಭವನ್ನ ನೋಡಿದನು, ಅಲ್ಲೂ ಕೂಡ ಮಕ್ಕಳಾಗುವಂತ ನಿರೀಕ್ಷೆ ಇಲ್ಲ ಅಲ್ಲಿ.
ಅಂಡ್ ಥರ್ಡ್ ಇಟ್ ಸೇಸ್ ಇನ್ ವರ್ಸ್, he looked in verse 20 at the promise of God.
ಮತ್ತು ಮೂರನೆಯದಾಗಿ 20ನೇ ವಚನದಲ್ಲಿ ಆತನು ದೇವರ ವಾಗ್ದಾನವನ್ನ ನೋಡಿಕೊಂಡನು.
And he said, that's great. It doesn't matter now.
ಓ, ಇದು ಅದ್ಭುತ, ಇನ್ನು ಯಾವುದು ಕೂಡ ಮುಖ್ಯ ವಿಷಯವೇ ಅಲ್ಲ ಅಂತ ನಿರ್ಧರಿಸಿದ.
Whether I am 100 years old or Sarah's womb is barren, it makes no difference. God has said I'm going to have a child.
ನನಗೆ 100 ವರ್ಷ ಆಗಿರಬಹುದು, ಸಾರಳ ಗರ್ಭವು ಬಂಜೆತನದಿಂದ ಕೂಡಿರಬಹುದು, ದೇವರು ಹೇಳಿದರೆ ನನಗೆ ಮಕ್ಕಳಾಗತ್ತೆ ಅಂತ ಅಷ್ಟು ಸಾಕು ನನಗೆ ಅಂತ ಹೇಳಿದ.
Not only I'm going to have a child, through that child nations will be born.
ಬರೀ ಮಗು ಆಗೋದು ಮಾತ್ರ ಅಲ್ಲ, ಆ ಮಗುವಿನ ಮುಖಾಂತರ ಇಡೀ ಜನಾಂಗವು ಹುಟ್ಟುತ್ತದೆ ಎಂಬಂತ ಒಂದು ವಾಗ್ದಾನ.
And he grew strong in faith. Verse 20.
20ನೇ ವಚನ, ಆತನು ದೃಢ ನಂಬಿಕೆ ಉಳ್ಳವನಾದನು.
Giving glory to God because he looked at the promise of God.
ಆತನು ದೇವರ ವಾಗ್ದಾನವನ್ನ ನೋಡಿದ್ದಕ್ಕಾಗಿ ದೇವರನ್ನ ಘನಪಡಿಸಿದನು, ಅಂದರೆ ದೇವರಿಗೆ ಮಹಿಮೆ ಸಲ್ಲಿಸಿದನು.
And not at his own body. Or his own abilities. That is faith.
ಅದು ತನ್ನ ದೇಹದಿಂದ ಅಲ್ಲ, ಅಥವಾ ತನ್ನ ಸ್ವಂತ ಸಾಮರ್ಥ್ಯದಿಂದನೂ ಕೂಡ ಅಲ್ಲ, ಅದು ನಂಬಿಕೆ. ಅಂದ್ರೆ
where I don't depend on my own abilities, but I look at the promise of God and I depend on that.
ನಾನು ನನ್ನ ಸ್ವಂತ ಸಾಮರ್ಥ್ಯಗಳನ್ನ ನೋಡೋದಿಲ್ಲ, ದೇವರ ವಾಗ್ದಾನವನ್ನ ನೋಡುತ್ತೇನೆ, ಅದರ ಮೇಲೆ ಆತುಕೊಳ್ಳುತ್ತೇನೆ ಸಂಪೂರ್ಣವಾಗಿ.
God is going to do. What does it say?
ದೇವರು ಮಾಡುವಾತನಾಗಿದ್ದಾನೆ ಏನಂತ ಹೇಳುತ್ತಿಲ್ಲಿ?
He was verse 21. Here's faith. One definition of faith.
21ನೇ ವಚನದಲ್ಲಿ ಒಂದು ನಂಬಿಕೆಯ ವ್ಯಾಖ್ಯಾನವಿದೆ.
Being fully assured that what God has promised, he is able to do.
21ನೇ ವಚನ, ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತನೆಂದು ತಿಳಿದು ಅಬ್ರಹಾಮನು ಅದರ ಮೇಲೆ ಸಂಪೂರ್ಣ ಭರವಸೆ ಇಟ್ಟನು.
What a man has promised, he is able to do.
ಮನುಷ್ಯನು ವಾಗ್ದಾನಿಸಿದ್ದು ತಾನು ಮಾಡ್ತೇನೆ ಅಂತ.
May not work because the man may sincerely be willing to help you, but
ಅದು ಕೆಲಸಕ್ಕೆ ಬರೋದಿಲ್ಲ. ಮನುಷ್ಯನು ನಿಮಗೆ ಸಹಾಯ ಮಾಡಲು ಸಿದ್ಧನಾಗಿ ಮುಂದೆ ಬರಬಹುದು, ಆದರೆ
he can fail.
ಆದರೆ ಸೋಲುತ್ತಾನೆ.
You know, a surgeon may say, I'll do a good job and cure you of this cancer. He may not succeed.
Surgeon bandu helabodu nimma cancer anna sampurnavagi guna padisuttene anta, aadre adaralli aatanu yashassu kaanade irabahudu.
Even though he really wants to help you.
Aatanu nijavaglu nimage sahaya madalu ichchisiddaru kuda.
But when God says something, there's no chance of failure. Zero.
ಆದರೆ ದೇವರು ಏನಾದರೂ ಒಂದನ್ನು ಹೇಳುವಾಗ ಅದು ವಿಫಲವಾಗುವಂತ ಅವಕಾಶವೇ ಇಲ್ಲ, ಶೂನ್ಯ.
So he looked at the promise of God and he was absolutely convinced.
ಆತನು ದೇವರ ವಾಗ್ದಾನವನ್ನ ನೋಡಿ ಅದರಲ್ಲಿ ಆತನು ಮನವರಿಕೆ ಮಾಡಿಕೊಂಡನು.
What God had promised, he is able to do.
ದೇವರು ವಾಗ್ದಾನಿಸಿದ್ದಾನೆ, ಅದನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ ಅಂತ ನಂಬಿದನು.
Therefore, God said, Abraham, you're righteous.
ಆದ್ದರಿಂದ ದೇವರು ಹೇಳುತ್ತಾರೆ, ಅಬ್ರಹಾಮನೇ ನೀನು ನೀತಿವಂತನು ಎಂಬುದಾಗಿ.
Why was he declared righteous? Just because he said.
ಯಾಕೆ ಆತನು ನೀತಿವಂತನು ಎಂದು ಎಣಿಸಲ್ಪಟ್ಟನು? ಯಾಕಂದ್ರೆ ಆತನು ಹೇಳಿದನು.
What you said you'll do, I believe you can do.
ಅಬ್ರಹಾಮನು ಹೇಳಿದನು, ದೇವರೇ ನಾನು ನಂಬುತ್ತೇನೆ ನೀವು ಇದನ್ನು ಮಾಡ್ತೀರಿ ಅಂತ.
And that faith that was credited to this righteousness was credited not only to him but for our sake.
ಅದು ಅಬ್ರಹಾಮನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟದ್ದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಕೂಡ ಬರೆಯಲ್ಪಟ್ಟಿದೆ ಅಂತ ಹೇಳುತ್ತೆ ಅಲ್ಲಿ.
So you see, there is a definition of faith. Now let's look at Abraham's development.
ಇಲ್ಲಿ ನಂಬಿಕೆಯ ವ್ಯಾಖ್ಯಾನವು ಇದಾಗಿದೆ. ಅಬ್ರಹಾಮನ ಆ ಒಂದು ಅಭಿವೃದ್ಧಿ ಅಥವಾ ಬೆಳವಣಿಗೆ ನೋಡ್ರಿ ಇಲ್ಲಿ.
God told him. In Genesis 12, when he was 75 years old, we read that God told him, you're going to be a blessing to all the nations.
ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನು 75ನೇ ವಯಸ್ಸಿನಲ್ಲಿರುವಾಗ ದೇವರು ಆತನಿಗೆ ಹೇಳುತ್ತಾರೆ, ಇಡೀ ಜನಾಂಗಕ್ಕೆ ನೀನು ಆಶೀರ್ವಾದವಾಗಿರುವೆ ಅಂತ.
And he had no children.
ಆಗ ಆತನಿಗೆ ಮಕ್ಕಳಿರಲಿಲ್ಲ.
And after a while, when he was about 86 years old, or 85 or so,
ಆತನು 86 ಅಥವಾ 85ನೇ ವಯಸ್ಸಿಗೆ ಬಂದಾಗ
he decided he had waited 10 years for the fulfillment of that promise.
ಆತನು ನಿರ್ಧರಿಸಿದನು, ಆತನು 10 ವರ್ಷ ಕಾಯಲು, ಆ ಒಂದು ವಾಗ್ದಾನವು ತನ್ನ ಜೀವಿತದಲ್ಲಿ ನೆರವೇರಲು.
And nothing happened. Sarah was still not having any children.
ಏನು ಕೂಡ ಆಗಲಿಲ್ಲ, ಸಾರಳು ಯಾವುದೇ ರೀತಿಯ ಮಗುವನ್ನ ಹೆರಲಿಲ್ಲ.
So he decided to help God out a little bit. You know how
ಆಗ ಅಬ್ರಹಾಮನು ದೇವರಿಗೆ ಸ್ವಲ್ಪ ಸಹಾಯ ಮಾಡಲು ನಿರ್ಧರಿಸಿದನು. ಅದು ಹೇಗೆ ಅಂತ ಗೊತ್ತಾ?
Lot of preachers today also try to help God a little bit.
ಇಂದು ಅನೇಕ ಬೋಧಕರು ಕೂಡ ದೇವರಿಗೆ ಸ್ವಲ್ಪನಾದರೂ ಸಹಾಯ ಮಾಡಬೇಕು ಅಂತ ನಿರ್ಧರಿಸುತ್ತಾರಲ್ಲ ಹಾಗೆ.
Like saying, Lord, I said the other day.
ಅದು ಈ ರೀತಿ ಹೇಳಿದ ಹಾಗೆ ನಾನು ಮತ್ತೊಂದಿನ ಈ ರೀತಿ ಹೇಳಿದ್ದೆ.
You know, God is going through a tough time right now because of financial difficulties up there in heaven.
ದೇವರು ಕಠಿಣ ಸಮಯವನ್ನ ಎದುರಿಸ್ತಾ ಇದ್ದಾನೆ. ಪರಲೋಕದಲ್ಲಿ ಹಣಕಾಸಿನ ಬಿಕ್ಕಟ್ಟು ಎದುರಾಗಿದೆ ಅಂತ ಅನೇಕ ಬೋಧಕರು ಹೇಳ್ತಾರೆ.
And you know, it's a recession time in heaven.
ಪರಲೋಕದಲ್ಲಿ ಒಂದು ರೀತಿ ಆರ್ಥಿಕ ಬಿಕ್ಕಟ್ಟಿನ ಸಮಯ ಎದುರಾಗಿದೆ ಅಂತ ಹೇಳುವಂತದ್ದು.
And business is bad, so all of you people must help God out and give him some money for his work.
ಅಲ್ಲಿ ವ್ಯಾಪಾರವು ತುಂಬಾ ಕೆಟ್ಟದಾಗಿದೆ. ಈಗ ನಾವೆಲ್ಲ ಜನಗಳು ನೀವು ಸ್ವಲ್ಪ ಹಣ ಕೊಡೋದ್ರ ಮುಖಾಂತರ ದೇವರಿಗೆ ಸಹಾಯ ಮಾಡಬಹುದು ಆತನ ಕಾರ್ಯಕ್ಕೆ ಅಂತ ಹೇಳುವಂತದ್ದು.
God's work. He will bless you in this time of recession.
ದೇವರ ಕಾರ್ಯಕ್ಕೆ ಕೊಡುವಂತದ್ದು ಈ ಒಂದು ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಆತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ.
God is going through a recession and if he will help, he will bless you. If you will help his work in this time of recession.
ದೇವರು ಈ ಒಂದು ಆರ್ಥಿಕ ಬಿಕ್ಕಟ್ಟಿನ ಸಮಯವನ್ನ ಅನುಭವಿಸುತ್ತಿದ್ದಾರೆ. ನೀವು ಜನಗಳೇ ಈ ಒಂದು ಸಮಯದಲ್ಲಿ ದೇವರ ಕಾರ್ಯಕ್ಕೆ ಸಹಾಯ ಮಾಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಅಂತ ಹೇಳುವಂತದ್ದು.
It's not a new concept. Abraham thought of it first. God is having a tough time.
ಇದು ಒಂದು ಹೊಸ ವಿಷಯವೇನು ಅಲ್ಲ. ಅಬ್ರಹಾಮನು ಇದರ ಬಗ್ಗೆ ಆಲೋಚನೆ ಮಾಡಿದ್ದನು. ಓ, ದೇವರು ಕಠಿಣ ಸಮಯವನ್ನ ಎದುರಿಸುತ್ತಿದ್ದಾರೆ ಅಂತ ಯೋಚಿಸಿದನು.
Trying to produce a child through Sarah. I'm capable.
ಸರಳ ಮುಖಾಂತರ ದೇವರು ಮಗುವನ್ನ ಕೊಡಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ನಾನು ಸಾಮರ್ಥ್ಯ ಉಳ್ಳವನಾಗಿದ್ದೇನೆ ಅಂತ ಅಬ್ರಹಾಮನು ಹೇಳುವಂತದ್ದಲ್ಲಿ.
I'm not important. I can have a child, but Sarah. God's having a tough time. Let me help God a little bit.
ಅಬ್ರಹಾಮನು ಈ ರೀತಿ ಹೇಳುವಂತದ್ದಲ್ಲಿ, ನಾನು ಶಕ್ತಿಹೀನನು ಏನಲ್ಲ, ನಾನು ಮಕ್ಕಳನ್ನು ಇನ್ನೂ ಕೂಡ ಕೊಡಬಹುದು, ಆದರೆ ಸಾರಳು ಪಾಪ, ದೇವರು ಕಠಿಣ ಸಮಯದಲ್ಲಿದ್ದಾರೆ, ನಾನು ದೇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ನಿರ್ಧರಿಸುತ್ತಾನೆ.
I'll take Sarah's servant woman. We'll have a child.
ನಾನು ಸಾರಳ ಆ ಒಂದು ಸೇವಕಿಯನ್ನ ಪಡೆದುಕೊಂಡು ಆಕೆಯ ಮುಖಾಂತರ ಮಗುವನ್ನು ಕೊಡುತ್ತೇನೆ ಅಂತ ಹೇಳುವಂತದ್ದಲ್ಲಿ ಆತನು ಅದನ್ನೇ ಮಾಡಿದನು. ಇಸ್ಮಾಯೇಲನನ್ನ ಪಡೆದುಕೊಂಡನು. ಬೋಧಕನು ಯಶಸ್ಸು ಕಂಡಿದ್ದಾನೆ, ಮಿಲಿಯನ್ ಗಟ್ಟಲೆ ಹಣವನ್ನು ಜನರಿಂದ ಪಡೆದುಕೊಳ್ಳುವ ಮುಖಾಂತರ.
Succeeded in getting Ishmael.
ಅಬ್ರಹಾಮನು ಇಸ್ಮಾಯೇಲನನ್ನು ಪಡೆದುಕೊಂಡಂತೆ ಬೋಧಕನು ಕೂಡ ಇಂತಹ ವಿಷಯದಲ್ಲಿ ಯಶಸ್ಸು ಕಂಡಿದ್ದಾನೆ. ಹಣದ ವಿಷಯದಲ್ಲಿ ಎಲ್ಲ ಒಂದು ತಂತ್ರ, ಆ ಒಂದು ಬುದ್ಧಿವಂತಿಕೆಯ ಮಾತುಗಳನ್ನು ಉಪಯೋಗಿಸುವಂತದ್ದು.
They make people collect money.
ಜನರಿಂದ ಹಣವನ್ನ ಸ್ವೀಕೃತಿ ಮಾಡಿಕೊಳ್ಳುವಂತದ್ದು.
I heard a joke the other day about a man who was wanted to collect a lot of money from people in his church. You know, he wanted to say,
nanu mattondina ondu hasyavanna kelisikonde yavdo ondu sabeyalli obba vyaktiyu tana janarinda hechu hanavanna padedukollabekendu ee riti helutane.
Who all will pay? It's in America somewhere. Usually things like this happen there.
America athwa yavdo ondu pradesha alli illi samanyavagi alle nadeyuvantaddu ee ritiyagi.
How many of you will give $100? Stand up.
ಎಷ್ಟು ಜನ ನೀವು ಒಬ್ಬೊಬ್ಬರಾಗಿ $100 ಕೊಡುತ್ತೀರಿ, ಎದ್ದು ನಿಂತ್ಕೊಳ್ಳ್ರಿ ಅಂತ ಹೇಳ್ತಾನಲ್ಲಿ.
And there was a new pianist that day. He said, can you play some really moving melody on the piano?
ಅವತ್ತು ಅಲ್ಲಿ ಹೊಸದಾಗಿ ಪಿಯಾನೋ ನುಡಿಸುವಂತವರು ಬಂದಿರ್ತಾರೆ. ಅವರಿಗೆ ಈ ರೀತಿಯಾಗಿ ಹೇಳ್ತಾನೆ, ಹಾಗೆ ಗಾಳಿಯಲ್ಲಿ ತೇಲಾಡುವಂತ ಒಂದು ರಾಗದಲ್ಲಿ ಪಿಯಾನೋ ನುಡಿಸುತ್ತೀರಾ ಅಂತ ಹೇಳ್ತಾನೆ ಅವರಿಗೆ.
ಸೊ ವೈಲ್ ಐ ಆಮ್ ಗಿವಿಂಗ್ ದಿಸ್ ಇನ್ವಿಟೇಷನ್ ಫಾರ್ ಪೀಪಲ್ ಟು ಗಿವ್ $100 ಈಚ್,
ಜನರಿಗೆ ನಾನು $100 ಕೊಡುವಂತೆ ಪ್ರತಿಯೊಬ್ಬರಿಗೂ ಆಹ್ವಾನ ಕೊಡುವಂತ ಸಂದರ್ಭದಲ್ಲಿ ನೀವು ಆ ರೀತಿ ನುಡಿಸ್ತೀರಿ ಅಂತ ಹೇಳ್ತಾನೆ.
ಪಿಯಾನಿಸ್ಟ್ ವಾಸ್ ಸ್ಮಾರ್ಟ್.
ಆ ಪಿಯಾನೋ ನುಡಿಸುವಂತವರು ಬಹಳ ಚಾಣಾಕ್ಷ ಉಳ್ಳವರಾಗಿರ್ತಾರೆ.
ಸೊ ವೆನ್ ದ ಪ್ರೀಚರ್ ವಾಸ್ ಗಿವಿಂಗ್ ದಿಸ್ ಇನ್ವಿಟೇಷನ್, who all will give $100 stand up?
ಬೋಧಕನು ಈ ರೀತಿ ಜನರಿಗೆ ಆಹ್ವಾನ ಕೊಡುವಾಗ ಯಾರೆಲ್ಲ $100 ಕೊಡುತ್ತೀರೋ ಅವರೆಲ್ಲ ಎದ್ದು ನಿಂತ್ಕೊಳ್ಳ್ರಿ ಅಂತ ಹೇಳುವಾಗ
he played the national anthem.
ಆಗ ಪಿಯಾನೋ ನುಡಿಸುವಂತವನು ರಾಷ್ಟ್ರಗೀತೆಯನ್ನ ನುಡಿಸಲು ಪ್ರಾರಂಭಿಸಿ ಬಿಡ್ತಾನೆ. ಆಗ ಏನ್ ಮಾಡಕ್ಕಾಗತ್ತೆ? ಬೋಧಕನು ಆತನಿಗೆ ಹೇಳ್ತಾನೆ, ಓ ಧನ್ಯವಾದಗಳು. ಈ ಒಂದು ಪಿಯಾನೋ ನುಡಿಸುವಂತವರು ತಮ್ಮ ಕಾರ್ಯವನ್ನ ಸರಿಯಾಗಿ ನಿರ್ವಹಿಸಿದರು, ಅದರಂತೆ ಜನರು ಕೂಡ ಎದ್ದು ನಿಂತುಕೊಂಡಿದ್ರು.
ದೀಸ್ ಕ್ಲವರ್ ಟ್ರಿಕ್ಸ್, ಅಬ್ರಹಾಮ್ ಆಲ್ಸೋ ಹ್ಯಾಡ್ ಎ ಕ್ಲವರ್ ಟ್ರಿಕ್ ಅಪ್ ಹಿಸ್ ಸ್ಲೀವ್.
ಈ ರೀತಿಯ ಬುದ್ಧಿವಂತಿಕೆ ತಂತ್ರಗಳು, ಅಬ್ರಹಾಮನು ಕೂಡ ಇದೇ ರೀತಿಯ ತಂತ್ರವನ್ನು ಹೊಂದಿಕೊಂಡಿದ್ದನು.
ಟು ಹೆಲ್ಪ್ ಗಾಡ್,
ದೇವರಿಗೆ ಸಹಾಯ ಮಾಡಬೇಕು ಅನ್ನುವ ಉದ್ದೇಶದಿಂದ. ಆತನು ದೇವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇಶ್ಮಾಯೇಲನನ್ನ ಪಡೆದುಕೊಂಡನು. ನಂತರ ಇಶ್ಮಾಯೇಲನನ್ನ ತೆಗೆದುಕೊಂಡು,
ಯು ನೋ ದೀಸ್ ವರ್ಡ್ಸ್ ಆರ್ ಇನ್ ದ ಓಲ್ಡ್ ಟೆಸ್ಟಮೆಂಟ್, ಓ ದಟ್ ಇಶ್ಮಾಯೇಲ್ ಮೈಟ್ ಲಿವ್ ಬಿಫೋರ್ ಯು, ಅಂಡ್ ಗಾಡ್ ಸೆಡ್ ರಬ್ಬಿಶ್.
ಈ ಮಾತುಗಳು ಹಳೆ ಒಡಂಬಡಿಕೆಯಲ್ಲಿ ಇರುವಂತದ್ದು. ಓ ಇಶ್ಮಾಯೇಲನು ನಿನ್ನ ಎದುರುಗಡೆ ಜೀವಿಸಲಿ ಅಂತ ಹೇಳ್ತಾನೆ ಅಬ್ರಹಾಮನು. ಅದಕ್ಕೆ ದೇವರು ಅದಕ್ಕೆ ಕಸ ಅಂತಾರೆ,
You'll never see him for the rest of your life.
ಅವನನ್ನ ಕಳುಹಿಸಿ ಬಿಡು, ಆತನನ್ನ ನಿನ್ನ ಜೀವಿತಾವಧಿಯಲ್ಲಿ ಇನ್ನು ಮುಂದೆ ನೋಡೋದೇ ಇಲ್ಲ ನೀನು ಅಂತ ದೇವರು ಹೇಳ್ತಾರಲ್ಲಿ.
And you take that work that you do for God with all these carnal tactics and say, oh God bless it, and God says,
ನೀವು ನಿಮ್ಮ ಬುದ್ಧಿಶಕ್ತಿ ತಂತ್ರದಿಂದ ದೇವರಿಗಾಗಿ ಮಾಡಿದಂತ ಕಾರ್ಯವನ್ನು ದೇವರ ಎದುರುಗಡೆ ತೆಗೆದುಕೊಂಡು ಹೋಗಿ ಅದನ್ನ ಆಶೀರ್ವದಿಸುವಂತ ಹೇಳುವಾಗ ದೇವರು ಈ ರೀತಿ ಹೇಳ್ತಾರೆ,
throw in the dustbin, it's rubbish,
ಅದನ್ನ ಕಸದ ಬುಟ್ಟಿಗೆ ಹಾಕು, ಅದು ಕಸ ಎಂಬುದಾಗಿ ಹೇಳ್ತಾರೆ ದೇವರಲ್ಲಿ.
But it's work for you Lord, but it was not done in dependence upon me,
ಕರ್ತರೆ ನಾನು ನಿನಗಾಗಿ ಮಾಡಿದ್ದು ಅಂತ ಹೇಳುವಾಗ ಆ ಕಾರ್ಯವು ನನ್ನ ಮೇಲೆ ಅವಲಂಬಿತವಾಗಿ ಮಾಡಿದ್ದಲ್ಲ ಅದು ಅಂತ ಹೇಳ್ತಾರೆ.
It was done with all your clever tactics and your own human methods.
ಅದನ್ನ ನೀನು ಮಾನವನ ವಿಧದಲ್ಲಿ, ಮಾನವನ ಬುದ್ಧಿ ಶಕ್ತಿಯ ತಂತ್ರದಲ್ಲಿ ಮಾಡಿದಂತ ಕಾರ್ಯವಾಗಿದೆ ಅದು ಅಂತ ಹೇಳ್ತಾರೆ ದೇವರು.
Manipulating people with psychological tricks.
ಜನರನ್ನು ಮಾನಸಿಕ ಯುಕ್ತಿಯಿಂದ ಅವರನ್ನು ವಂಚಿಸುವಂತದ್ದು, ಅಂದ್ರೆ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತದ್ದು.
A lot of Christian work today is wood, hay and straw that will be burnt up in the day of judgment.
ಇಂದು ಅನೇಕ ಕ್ರೈಸ್ತ ಕಾರ್ಯಗಳು ಕಲ್ಲು, ಕಟ್ಟಿಗೆ, ಹುಲ್ಲು ಇವುಗಳಿಂದ ಮಾಡಲ್ಪಟ್ಟಿವೆ. ನ್ಯಾಯ ತೀರ್ಪಿನ ದಿನದಲ್ಲಿ ಇವೆಲ್ಲವೂ ಸುಟ್ಟು ಹಾಕಲ್ಪಡುತ್ತವೆ.
ಬಿಕಾಸ್ ಇಟ್ಸ್ ನಾಟ್ ಬಿಕಾಸ್ ಇಟ್ಸ್ ನಾಟ್ ಗುಡ್ ವರ್ಕ್, ಇಟ್ಸ್ ನಾಟ್, ಇಟ್ ದ ಥಿಂಗ್ ಇಸ್, ವಾಟ್ ವಾಸ್ ರಾಂಗ್ ವಿತ್ ಇಶ್ಮಾಯೇಲ್?
ಅದು ಒಳ್ಳೆ ಕಾರ್ಯ ಆಗಿರಲಿಲ್ಲ ಅಂತ ಅಲ್ಲ, ಅದು ಇಶ್ಮಾಯೇಲನ ವಿಷಯದಲ್ಲಿ ಏನ್ ತಪ್ಪಾಗಿತ್ತು?
ears were okay, his eyes, everything was okay,
ಕಿವಿಗಳು ಎಲ್ಲ ಸರಿ ಇದ್ವು, ಎಲ್ಲವೂ ಕೂಡ ಸರಿಯಾಗಿದ್ದವು.
ವಾಟ್ ವಾಸ್ ರಾಂಗ್ ವಿತ್ ಹಿಮ್? ಇಸ್ ಎ ಹೆಲ್ತಿ ಚೈಲ್ಡ್, ಹಿ ವಾಸ್ ನಾಟ್ ಬೋರ್ನ್ ಇನ್ ಡಿಪೆಂಡೆನ್ಸ್ ಅಪಾನ್ ಗಾಡ್, ದಟ್ಸ್ ಆಲ್.
ಇಶ್ಮಾಯೇಲನಲ್ಲಿ ಏನ್ ತಪ್ಪಾಗಿತ್ತು? ಆರೋಗ್ಯವಂತನೇ ಆಗಿದ್ದನು, ಆದರೆ ಆತನು ದೇವರ ಮೇಲೆ ಆತುಕೊಂಡಿದ್ದರಿಂದ ಹುಟ್ಟಿರಲಿಲ್ಲ, ಅಷ್ಟೇ ಅಷ್ಟೇ.
What's wrong with that work you're doing? It's not done in dependence on God, that's all.
ನೀವು ಮಾಡಿದಂತ ಕಾರ್ಯದಲ್ಲಿ ಏನು ತಪ್ಪಾಗಿದೆ? ಅದು ದೇವರ ಮೇಲೆ ಆತುಕೊಂಡಿದ್ದರಿಂದ ಮಾಡಿದಂತ ಕಾರ್ಯವಲ್ಲ, ಅಷ್ಟೇ.
God won't accept it.
ದೇವರು ಅದನ್ನ ಒಪ್ಪಿಕೊಳ್ಳುವುದಿಲ್ಲ.
However healthy Ishmael may be.
ಇಶ್ಮಾಯೇಲನು ಎಷ್ಟೇ ಆರೋಗ್ಯವಂತನಾಗಿದ್ದರೂ ಕೂಡ.
You need to understand this. And so God said, send him away and you'll never see him for the rest of your life, Abraham.
ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ಆತನನ್ನ ಕಳುಹಿಸಿ ಬಿಡು, ನಿನ್ನ ಮಿಕ್ಕ ಜೀವಿತ ಅವಧಿಯಲ್ಲಿ ಆತನನ್ನ ನೀನು ನೋಡುವುದೇ ಇಲ್ಲ ಅಂತ.
How sad. Do you think Abraham felt very happy that day?
ಅಬ್ಬ, ಎಷ್ಟು ದುಃಖಕರ ಸಂಗತಿ ಇದು. ನೀವು ನೆನೆಸ್ತೀರಾ ಅಂದು ಅಬ್ರಹಾಮನು ಸಂತೋಷದಿಂದ ಕೂಡಿದ್ದನು ಅಂತ?
Do you think you're going to be happy when all your work gets burnt up at the judgment seat of Christ?
ಅದೇ ರೀತಿ ನೀವು ಮಾಡಿದಂತ ಕಾರ್ಯವು ನ್ಯಾಯ ತೀರ್ಪಿನ ದಿನದಲ್ಲಿ ಬೆಂಕಿಗೆ ಹಾಕಿ ಸುಡಲ್ಪಟ್ಟಾಗ ನೀವು ಸಂತೋಷದಿಂದ ಇರ್ತೀರಾ?
Say, God says it is all nonsense. It is not done in dependence on me. It is done with the spirit of Adam and Eve.
ದೇವರು ಹೇಳ್ತಾರೆ, ಇದು ಬುದ್ಧಿಗೇಡಿತನ ಅಂತ. ಇದು ನನ್ನ ಮೇಲೆ ಆತುಕೊಂಡಿರುವಂತದ್ದರಿಂದ ಮಾಡಿದ್ದು ಅಲ್ಲ, ಇದು ಆದಾಮ ಮತ್ತು ಹವ್ವಳ ಸ್ವಭಾವದಿಂದ ಮಾಡಿರುವಂತ ಕಾರ್ಯ ಅಂತ ಹೇಳ್ತಾರೆ.
The spirit of the tree of knowledge good and evil, I know what to do, I know how to do God's work, and I can do this and I can do that.
ಇದು ಒಳ್ಳೆದು ಮತ್ತು ಕೆಟ್ಟದ್ದರ ಅರಿವನ್ನ ಹುಟ್ಟಿಸುವಂತ ಮರದ ಆತ್ಮವಾಗಿದೆ. ನಾನು ದೇವರ ಕಾರ್ಯವನ್ನ ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಿದೆ, ನಾನು ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ಹೇಳುವಂತದ್ದು.
ಸೊ
ಹಾಗಾಗಿ
God had to wait, we read another 13-14 years.
Nantara navalli oduttheve ee reetiyagi devaru 13 14 varsha nantara kayabekagiruttadalli anta.
I don't know whether you've noticed this very interesting passage.
Idanna neevu gurutisiddiro illavo nanu gottilla, bahala aasaktikara ondu bhaga ide illi.
How should we read the Bible? Slowly.
Hege naavu satya vedavanna odabeku? Nidanavagi.
Turn to Genesis Chapter 16.
ಆದಿಕಾಂಡ 16ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಿರಿ.
The last verse. Genesis 16, last verse.
ಆದಿಕಾಂಡ 16ನೇ ಅಧ್ಯಾಯ ಕಡೆಯ ವಚನ 16.
Abraham was 86 years old when Hagar bore Ishmael.
ಹಾಗಾರಳು ಅಬ್ರಹಾಮನಿಗೆ ಇಸ್ಮಾಯೇಲನನ್ನು ಹೆತ್ತಾಗ ಅಬ್ರಹಾಮನು 86 ವರ್ಷದವನಾಗಿದ್ದನು. ಗೊತ್ತಾಯ್ತಲ್ವಾ?
Now don't stop. These chapter divisions were made by men.
ಇಲ್ಲೇ ನಿಂತ್ಕೋಬೇಡ್ರಿ. ಈ ಒಂದು ಅಧ್ಯಾಯಗಳು ಬೇರ್ಪಟ್ಟಿರುವುದು ಮಾನವನಿಂದ.
So don't stop at a chapter division. Just move on.
ಇಲ್ಲೇ ನಿಂತ್ಕೋಬೇಡ್ರಿ. ಈ ಒಂದು ಬೇರ್ಪಡುವಿಕೆ ಅಧ್ಯಾಯದಲ್ಲಿ ಮುಂದಕ್ಕೆ ಹೋಗ್ರಿ.
Abraham was 99 years old when the Lord appeared to him. What happened in these 13 years?
ಅಬ್ರಹಾಮನು 99 ವರ್ಷದವನಾದಾಗ ಕರ್ತನು ಅಬ್ರಹಾಮನಿಗೆ ಕಾಣಿಸಿಕೊಂಡನು. ಹಾಗಿದ್ದಲ್ಲಿ ಈ ಒಂದು 13 ವರ್ಷಗಳಲ್ಲಿ ಏನಾಯ್ತಲ್ಲಿ?
ನೆಕ್ಸ್ಟ್ ವರ್ಸ್ ಇಸ್ ಅಬ್ರಹಾಮ್ ವಾಸ್ 99. ಡಿಡ್ ಇಟ್ ಎವರ್ ಸ್ಟ್ರೈಕ್ ಯು ಟಿಲ್ ಟುಡೇ?
ಮುಂದಿನ ವಚನದಲ್ಲೇ ಅಬ್ರಹಾಮನು 99 ವರ್ಷದವನಾದಾಗ ಅಂತ ಹೇಳಲ್ಪಟ್ಟಿದೆ. ಇದು ಯಾವತ್ತಾದರೂ ನೀವು ಗುರುತಿಸಿದ್ದೀರಾ ಅಥವಾ ನಿಮ್ಮ ತಲೆಗೆ ಹೊಳೆದಿದೆನಾ?
ಸಡನ್ಲಿ 13 ಇಯರ್ಸ್ ಇಸ್ ಆಬ್ಸೆಂಟ್.
ಇದ್ದಕ್ಕಿದ್ದಂತೆ 13 ವರ್ಷ ಅಲ್ಲಿ ಕಾಣಿಸಿಕೊಳ್ಳದೇ ಇರುವಂತದ್ದು.
ವಾಟ್ ವಾಸ್ ಗಾಡ್ ವೇಟಿಂಗ್ ಫಾರ್?
ದೇವರು ಏನಕ್ಕಾಗಿ ಕಾಯ್ತಾ ಇದ್ರು ಹಾಗಾದ್ರೆ ಅಲ್ಲಿ?
ಹಿ ವಾಸ್ ವೇಟಿಂಗ್ ಫಾರ್ ಅಬ್ರಹಾಮ್ ಟು ಬಿಕಮ್ ಇಂಪೋರ್ಟೆಂಟ್.
ದೇವರು ಏನಕ್ಕಾಗಿ ಕಾಯ್ತಾ ಇದ್ರಪ್ಪ ಅಂದ್ರೆ ಅಬ್ರಹಾಮನು ಶಕ್ತಿಹೀನನಾಗಲು,
ಅನ್ಏಬಲ್ ಟು ಪ್ರೊಡ್ಯೂಸ್ ಎ ಚೈಲ್ಡ್,
ಮಗುವನ್ನ ಹೆರಲು ಅಶಕ್ತನಾಗುವವರೆಗೆ ದೇವರು ಕಾಯ್ದರು.
ಅಬ್ರಹಾಮ್, you're smart, right? You think you can produce a child without Sarah? Fine.
ದೇವರು ಅಬ್ರಹಾಮನಿಗೆ ಈ ರೀತಿ ಹೇಳುತ್ತಾರೆ, ಅಬ್ರಹಾಮನೇ ನೀನು ಬಹಳ ಬುದ್ಧಿವಂತ ಅಲ್ವಾ, ನೀನು ಸಾರಾಳು ಇಲ್ಲದೆ ಮಗುವನ್ನ ಕೊಡ್ತೀಯ ಅಲ್ವಾ, ಸರಿ ಹಾಗಾದ್ರೆ
I'll make it such that even you can't produce a child. Even if you want to.
ನಿನಗೆ ಬೇಕು ಅಂದ್ರೂ ಕೂಡ ನೀನಾಗೆ ಮಗುವನ್ನ ಕೊಡಲು ಆಗುವುದಿಲ್ಲ ನಿನ್ನಿಂದ. ಆ ರೀತಿಯಾಗಿ ನಾನು ನಿನ್ನನ್ನು ಮಾಡ್ತೀನಿ ಅಂತ ದೇವರು ಹೇಳುತ್ತಾರೆ.
Takes 13 years. Okay, let's wait 13 years. Takes time for a fellow to become important. Okay, let's wait.
ಆಗ ದೇವರು ಹೇಳುತ್ತಾರೆ, 13 ವರ್ಷ ಕಾಯೋಣ, ಏನು ಸಮಸ್ಯೆ ಇಲ್ಲ, ಈ ವ್ಯಕ್ತಿ ಶಕ್ತಿಹೀನನ ಆಗುವವರೆಗೂ ಕಾಯೋಣ ಅಂತ ಹೇಳುತ್ತಾರೆ.
He waits. And now Abraham, even if he wants to have a child, he cannot have through Hagar or through anybody else.
ದೇವರು ಎಲ್ಲಿವರೆಗೂ ಕಾಯ್ತಾರಪ್ಪ ಅಂದ್ರೆ ಅಬ್ರಹಾಮನು ಹಾಗರಳ ಮುಖಾಂತರ ಆಗಲಿ ಅಥವಾ ಇನ್ಯಾರಾದರೂ ಮುಖಾಂತರ ಆಗಲಿ ಮಗುವನ್ನ ಕೊಡಲು ಅಶಕ್ತನಾಗುವವರೆಗೆ.
God says, now I'll give you the child of promise through whom Jesus will come.
ಆಗ ದೇವರು ಹೇಳುತ್ತಾರೆ, ಈಗ ನಾನು ವಾಗ್ದಾನದ ಮಗುವನ್ನ ಕೊಡುತ್ತೇನೆ, ಅದರ ಮುಖಾಂತರ ಯೇಸು ಸ್ವಾಮಿ ಬರುವಂತದ್ದಾಗಿದೆ ಅಂತ ಹೇಳುತ್ತಾರಲ್ಲಿ ದೇವರು.
And the next year,
ಮುಂದಿನ ವರ್ಷ
Sarah becomes pregnant.
ಸಾರಾಳು ಗರ್ಭಿಣಿ ಆಗುತ್ತಾಳೆ.
Isaac is born when Sarah is 100 years old.
ಮತ್ತು ಇಸಾಕನನ್ನ ಹೆರುತ್ತಾಳೆ ಯಾವಾಗ ಅಂದ್ರೆ ಅದು ಅಬ್ರಹಾಮನು 100 ವರ್ಷ ತಲುಪಿದಾಗ.
That's the meaning of those 13 missing years.
ಅದೇ ಅರ್ಥ ಆ ತಪ್ಪಿಸಿಕೊಂಡಂತ 13 ವರ್ಷದ್ದು.
You know what God is waiting for in your life, brother, sister?
ಪ್ರಿಯ ಸಹೋದರ ಮತ್ತು ಸಹೋದರಿ, ದೇವರು ನಿಮ್ಮ ಜೀವಿತದಲ್ಲಿ ಏನಕ್ಕಾಗಿ ಕಾಯ್ತಾ ಇದ್ದಾರೆ ಗೊತ್ತಾ?
Long silent years. God saying nothing.
ದೇವರು ಬಹಳ ದೀರ್ಘವಾದಂತ ಮೌನವನ್ನು ವಹಿಸಿರುತ್ತಾರೆ, ಏನು ಹೇಳ್ತಾ ಇರೋದಿಲ್ಲ.
Doing nothing. And you wonder why.
ಏನನ್ನು ಮಾಡ್ತಾ ಇರೋದಿಲ್ಲ ದೇವರು, ಆಗ ನಿಮಗೆ ಆಶ್ಚರ್ಯ ಅನ್ಸತ್ತೆ ಯಾಕೆ ಅಂತ.
He's just waiting for you to be important spiritually.
ನೀವು ಆತ್ಮಿಕವಾಗಿ ಶಕ್ತಿಹೀನರು ಅಥವಾ ಅಸಹಾಯಕರು ಆಗಬೇಕು ಅನ್ನುವುದಕ್ಕಾಗಿ ದೇವರು ಕಾಯುತ್ತಿದ್ದಾರೆ.
For Abraham it was sexual importance. For you it is spiritual importance.
ಅಬ್ರಹಾಮನಿಗೆ ಲೈಂಗಿಕತೆಯ ಆ ಒಂದು ಶಕ್ತಿಹೀನತೆ, ನಿಮಗೆ ಆತ್ಮಿಕತೆಯ ಅಸಹಾಯಕತೆ ಅಥವಾ ಶಕ್ತಿಹೀನ.
When you come to say, Lord, I cannot do anything without you.
ನೀವು ಬಂದು ಕರ್ತರೆ ನೀವಿಲ್ಲದೆ ನಾನು ಏನನ್ನೂ ಕೂಡ ಮಾಡಲಾರೆನು ಎಂದು ಹೇಳುವವರೆಗೆ.
That's why I need to pray.
ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು.
That's why I need to be dependent on you for everything.
ಅದಕ್ಕಾಗಿ ನಾನು ದೇವರ ಮೇಲೆ ಪ್ರತಿಯೊಂದಕ್ಕೂ ಕೂಡ ಆತುಕೊಳ್ಳಬೇಕು.
That's why I need to pray about everything.
ಅದಕ್ಕಾಗಿ ನಾನು ಪ್ರತಿಯೊಂದಕ್ಕೂ ಕೂಡ ಪ್ರಾರ್ಥಿಸುವವನಾಗಿರಬೇಕು.
People who are spiritually, who think they can do so many things, they don't pray.
ಆತ್ಮಿಕತೆಯಲ್ಲಿ ಇದ್ದೀವಿ ಎಂದು ಹೇಳಿಕೊಳ್ಳುವಂತ ಜನರು ತಾವು ಅನೇಕ ಸಂಗತಿಗಳನ್ನು ಮಾಡಬಹುದು ಅಂತ ಯೋಚಿಸುತ್ತಾರೆ, ಹಾಗಾಗಿ ಅವರು ಪ್ರಾರ್ಥನೆ ಮಾಡಲು ಹೋಗೋದಿಲ್ಲ.
I can do a lot of things on my own.
ನಾನು ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ನನ್ನ ಸ್ವಂತಕ್ಕೆ ನಾನು ಅನೇಕ ಸಂಗತಿಗಳನ್ನು ಮಾಡಬಹುದಲ್ವಾ ಅಂತ ಯೋಚಿಸುತ್ತಾರೆ.
I'm okay.
ಪ್ರಾರ್ಥನೆ ಅನ್ನುವಂಥದ್ದೆಲ್ಲ ಬಲಹೀನ ವ್ಯಕ್ತಿಗಳಿಗೆ, ಆದರೆ ನಾನ್ ಸರಿ ಇದ್ದೀನಿ ಅಂತ ಹೇಳ್ಕೊಳ್ತಾರೆ ಅವರು.
Look at the result of your life.
ನಿಮ್ಮ ಜೀವಿತದ ಫಲಿತಾಂಶ ನೋಡ್ರಿ.
Faith is total dependence upon God in helplessness. like a branch in a tree.
ನಂಬಿಕೆಯು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದಾಗಿದೆ. ಅದು ಅಸಹಾಯಕತೆಯಲ್ಲಿ ಕೊಂಬೆಯು ಹೇಗೆ ಮರದ ಮೇಲೆ ಆತುಕೊಂಡಿರುತ್ತದಲ್ಲ ಹಾಗೆ.
For knowing good and evil, or for producing fruit like Abraham.
ಒಳ್ಳೆದು ಮತ್ತು ಕೆಟ್ಟದ್ದನ್ನು ಅರಿಯುವಂತದ್ದು ಅಬ್ರಹಾಮನಂತೆ ಆಗೊಮ್ಮೆ ಈಗೊಮ್ಮೆ ಫಲ ಬಿಡಬಹುದು.
In Adam's case, it was to know good and evil. That's where you got to begin.
ಆದಾಮನ ಪ್ರಕರಣದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರಿಯುವಂತದ್ದಾಗಿತ್ತು. ಆತನು ಅಲ್ಲೇ ಪ್ರಾರಂಭ ಮಾಡಬೇಕಾಗಿತ್ತು.
Lord, even to know what is good and what is evil in this world.
ಕರ್ತರೆ, ಈ ಒಂದು ಲೋಕದಲ್ಲಿ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂದು ಅರಿಯಲು
I need revelation of the Holy Spirit.
ನನಗೆ ಪವಿತ್ರಾತ್ಮನ ಪ್ರಕಟಣೆಯ ಅಗತ್ಯತೆ ಇದೆ ಸ್ವಾಮಿ.
Otherwise, I'll be deceived. I want to be dependent on God.
ಇಲ್ಲ ಅಂದ್ರೆ ನಾನು ಮೋಸಕ್ಕೆ ಒಳಗಾಗಿ ಬಿಡ್ತೇನೆ. ನಾನು ದೇವರ ಮೇಲೆ ಆತುಕೊಳ್ಳುವ ಅವಶ್ಯಕತೆ ಇದೆ.